ವಿಶ್ವವಾಣಿ ಕನ್ನಡ ದಿನಪತ್ರಿಕೆಯ ಭಾನುವಾರದ ಅಂಕಣ ತಿಳಿರು ತೋರಣ.
ಎರಡು ಸಾವಿರದ ಇಪ್ಪತ್ತು ಜೂನ್ 21 ಸಂಚಿಕೆ ಕಟ್ಟುವೆವು ನಾವು ಪದ್ಯವನ್ನು, ಮಧ್ಯದಲ್ಲಿ ಕೆಲವು ಪದಗಳನ್ನು. ಅಡ್ಡ ಕೊಯ್ದರೆ ಚಕ್ರ, ಉದ್ದ ಕೊಯ್ದರೆ ಶಂಖ, ಏನದು? ಈರುಳ್ಳಿ. ಇಷ್ಟು ಸುಲಭವಾದ ಒಗಟಿನ ಉತ್ತರ ಯಾರಿಗೆ ತಾನೇ ಗೊತ್ತಿರುವುದಿಲ್ಲ. ಈಗ ಅದೇ ಮಾದರಿಯಲ್ಲಿ ಇದನ್ನು ಉತ್ತರಿಸಿ. ಅಡ್ಡ ಬರೆದರೆ ಗದ್ಯ, ಉದ್ದ ಬರೆದರೆ ಪದ್ಯ, ಏನದು? ಈರುಳ್ಳಿ ಅಲ್ಲ, ಆಧುನಿಕ ಕವಿಗಳ ಅಕ್ಷರ ಸಾಗುವಳ್ಳಿ ಅಲ್ವೇ. ಮತ್ತೆ ಈಗಿನ ಕೆಲವು ಮಾಡರ್ನ್ ಕವಿತೆಗಳನ್ನು ನೋಡಿದರೆ ಓದುವುದಕ್ಕಿಂತಲೂ ಮೊದಲಿನ ಹಂತ ನೋಡುವುದು ಪಠ್ಯ ಭಾಗದಂತೆಯೇ ಇರುತ್ತವೆ. ಪ್ರಾಸವಿಲ್ಲ, ಬುದ್ಧಿಗೆ ಗ್ರಾಸವಿಲ್ಲ, ಛಂದಸ್ಸಿನ ಲವಲೇಶವಿಲ್ಲ, ಪದ್ಯಕ್ಕಿರಬೇಕಾದ ಅಕ್ಷರ ವಿನ್ಯಾಸ ಸೌಂದರ್ಯ ಒಂದೂ ಇಲ್ಲ. ಓದುವವರಿಗೆ ಬಿಡಿ, ಸ್ವತಃ ಬರೆದವರಿಗೂ ನೆನಪಿನಿಂದ ಕಂಠಪಾಠ ಒಪ್ಪಿಸುವುದು ಸಾಧ್ಯವೇ ಇಲ್ಲ. ಸುಸಂಸ್ಕೃತವಾಗಿ ಹೇಳುವುದಾದರೆ ಇವು ಮಹಿಷಿ ದೇಹಜಲ ವಿಸರ್ಜನದಂತೆ ಇರುತ್ತವೆ ಎನ್ನುವುದು ಸರಿಯಾದ ಹೋಲಿಕೆ. ಆದರೇನು ಮಾಡುವುದು, ಈ ಮುಕ್ತ ಛಂದವೇ ಈಗಿನ ಕಾಲಕ್ಕೆ ಚಂದ ಎನ್ನುವವರಿದ್ದಾರೆ, ಅವರದೇ ಮೆಜಾರಿಟಿ. ಆದ್ದರಿಂದ ಬೇಕಿದ್ರೆ ಓದು, ಇಲ್ಲಾದ್ರೆ ಬಿಟ್ಟು ಬಿಡು. ಧೋರಣೆಯನ್ನನುಸರಿಸಿ ಮುಂದಕ್ಕೆ ಹೋಗುವುದು ಕ್ಷೇಮಕರ. ನಾನಿಲ್ಲಿ ಛಂದೋಬದ್ಧ ಕಾವ್ಯ ರಚನೆಯ ಶ್ರೇಷ್ಠತೆಯನ್ನು ಪ್ರತಿಪಾದಿಸಲಿಕ್ಕೆ ಹೊರಟಿದ್ದಲ್ಲ. ಸೂರ್ಯನೆದುರು ಹಣತೆ ಹಿಡಿಯುವ ಕೆಲಸವದು. ಬದಲಿಗೆ ಛಂದೋಬದ್ಧ ಕಾವ್ಯಗಳಲ್ಲಿ ಪ್ರಾಸಕ್ಕಾಗಿ, ಛಂದಸ್ಸಿಗಾಗಿ, ಅಂದರೆ ಮಾತ್ರೆಗಳ ಲೆಕ್ಕ ಸರಿದೂಗುವುದಕ್ಕಾಗಿ ಕೆಲವೊಮ್ಮೆ ಪದಗಳನ್ನು ತುಂಡರಿಸಬೇಕಾಗಿ ಬರುವ ಪರಿಸ್ಥಿತಿಯ, ಅದರಿಂದಾಗುವ ಸ್ವಾರಸ್ಯಗಳ ಕೆಲವು ಉದಾಹರಣೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಇಚ್ಛೆ. ಅದಕ್ಕೆಂದೇ ಶೀರ್ಷಿಕೆಯಲ್ಲಿ ಕಟ್ಟು ಎಂದು ಉದ್ಧರಣ ಚಿಹ್ನೆ ಬಳಸಿತ್ತು. ಅದನ್ನು ಕನ್ನಡ ಅರ್ಥದಲ್ಲಿ ಕಟ್ಟುವೆವು, ಇಂಗ್ಲಿಷ್ ಅರ್ಥದಲ್ಲಿ ಕಟ್ ಮಾಡುವೆವು ಎಂದು ತಿಳಿಯತಕ್ಕದ್ದು. ಇಲ್ಲಿ ಬಳಸಿಕೊಂಡಿರುವ ಉದಾಹರಣೆಗಳು ಪ್ರಾಚೀನ ಮಹಾಗ್ರಂಥಗಳಿಂದ ಎತ್ತಿಕೊಂಡು ತಂದವೇನಲ್ಲ. ನಾನು ಅಂತಹ ಮಹಾಕಾವ್ಯಗಳನ್ನು ಓದಿಕೊಂಡವನೂ ಅಲ್ಲ. ನನಗೆ ನಿಮಗೆ ಚಿರಪರಿಚಿತವೇ ಆದ ಪದ್ಯ ಭಾಗಗಳೇ ಈ ಸ್ವಾರಸ್ಯ ಪಕ್ವ ಅನ್ನದ ಕಚ್ಚಾ ಸಾಮಗ್ರಿ. ಅಪಟೈಸರ್ ಆಗಿ ಕುವೆಂಪು ವಿರಚಿತ ಕವಿತೆಯೊಂದರಿಂದಲೇ ರಸದೌತಣವನ್ನು ಆರಂಭಿಸೋಣ.
ನಾನೇ ವೀಣೆ ನೀನೇ ತಂತಿ, ಅವನೇ ವೈಣಿಕ ಅವನೇ ವೈಣಿಕ.
ಈ ಪದ್ಯ 1965 ತೆರೆ ಕಂಡ ಮಾವನ ಮಗಳು ಸಿನಿಮಾದಲ್ಲೂ ಅಳವಡಿಸಿಕೊಂಡಿದ್ದರಿಂದ ಬಲು ಪ್ರಖ್ಯಾತ ಜನಪ್ರಿಯ. ಟಿ ಚಲಪತಿ ರಾವ್ ಸಂಗೀತ ನಿರ್ದೇಶನದಲ್ಲಿ ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಯುಗಳ ಗಾಯನ. ಜನಸಾಮಾನ್ಯರನ್ನು ಸುಲಭದಲ್ಲೇ ಆಕರ್ಷಿಸುವ ಮೋಹನ ರಾಗದಲ್ಲಿ ಹಾಡಿರುವುದರಿಂದ ಮತ್ತಷ್ಟು ಆಪ್ಯಾಯಮಾನ. ಕುವೆಂಪು ಇದನ್ನು ಬರೆದದ್ದು 1946 ಪ್ರಕಟವಾದ ಪ್ರೇಮ ಕಾಶ್ಮೀರ ಕವನ ಸಂಕಲನದಲ್ಲಿ, ಅಂದರೆ 7.5 ದಶಕಗಳಿಗಿಂತಲೂ ಹಳೆಯ ಕವಿತೆ. ಇದರ ಮೊದಲ ಚರಣ ಹೀಗಿದೆ.
ನನ್ನ ನಿನ್ನ ಹೃದಯ ಮೀನ ಕಲ್ಲಿ ಜೇನ ಸೊಗದ ಸ್ನಾನ ಅಮೃತ ಪಾನ ಅಮೃತ ಪಾನ.
ಈಗ ಈ 5 ಸಾಲುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಗಾನ, ಮೀನ, ಜೇನ, ಸ್ನಾನ, ಪಾನ ಮುಂತಾದ ಪದಗಳನ್ನು ಕುವೆಂಪು ಎಷ್ಟು ಚಂದವಾಗಿ ಜೋಡಿಸಿದ್ದಾರೆ. ಒಂದೊಂದು ಪದವನ್ನು ಶೃಂಗಾರ ರಸದಲ್ಲಿ ಅದ್ದಿ ತೆಗೆದು ಪೋಣಿಸಿದ್ದಾರೇನೋ ಎಂದುಕೊಳ್ಳಬೇಕು. ಇಲ್ಲಿ ನಾಲ್ಕನೆಯ ಸಾಲಿನಲ್ಲಿರುವ ಕಲ್ಲಿ ಜೇನ ಸೊಗದ ಸ್ನಾನ ಅಂದರೇನು? ಕಳೆದ ವಾರ ಫೇಸ್ಬುಕ್ನಲ್ಲಿ ಒಂದಿಷ್ಟು ಸ್ನೇಹಿತರು ಇದರ ಬಗ್ಗೆ ಚರ್ಚೆ ನಡೆಸಿದ್ದರು. ಕಲ್ಲಿ ಜೇನು ಅಂದರೆ ಜೇನಿನದೇ ಒಂದು ವೆರೈಟಿ, ಹೆಜ್ಜೇನು, ತೊಡುವೆ ಜೇನು, ಮಿಶ್ರಿ ಜೇನು ಇತ್ಯಾದಿ ಇದ್ದಂತೆ ಎಂದು ಒಬ್ಬರೆಂದರು. ಕಲ್ಲಿ ಅಂದರೆ ಬೆತ್ತದ ಬುಟ್ಟಿ ಅಥವಾ ಮಡಕೆಯಂಥದ್ದು, ಅದರಲ್ಲಿ ತುಂಬಿದ ಜೇನು ಎಂದು ಇನ್ನೊಬ್ಬರೆಂದರು. ಮತ್ತೊಬ್ಬ ಹಿರಿಯರು ಕಲ್ಲಿ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮೂರನೆಯ ಸಾಲಿನಲ್ಲಿರುವ ಹೃದಯ ಮೀನವು ಇಂಟರ್ನೆಟ್ನಲ್ಲಿ ಯಾರದೋ ಟೈಪಿಂಗ್ ಮಿಸ್ಟೇಕು, ಅದು ಹೃದಯ ಮಿಲನ ಆಗಬೇಕಿತ್ತು ಎಂದು ತಮ್ಮದೇ ಒಂದು ಥಿಯರಿಯನ್ನು ಮಂಡಿಸಿದರು. ಆದರೆ ಪ್ರೇಮ ಕಾಶ್ಮೀರ ಕವನ ಸಂಕಲನ ಪುಸ್ತಕದ ಮುದ್ರಿತ ಪ್ರತಿಯನ್ನು ನೋಡಲಾಗಿ ಅಲ್ಲಿ ಹೃದಯ ಮೀನ ಅಂತಲೇ ಇರುವುದು ಮತ್ತು ಕುವೆಂಪು ಅದೇ ರೀತಿ ಬರೆದಿರುವುದು ಎಂದು ತಿಳಿದು ಬಂತು. ವಿಷಯ ಏನೆಂದರೆ ಹೃದಯ ಮೀನಕ್ಕೆ ಪ್ಲಸ್ ಅಲ್ಲಿ ಸಮ ಹೃದಯ ಮೀನ ಕಲ್ಲಿ ಎಂದು ಲೋಪಸಂಧಿಯಿಂದಾದ ಪದವನ್ನು ಕುವೆಂಪು ಅವರು ಪ್ರಾಸಕ್ಕೋಸ್ಕರ ಕಟ್ ಮಾಡಿ ಹೃದಯ ಮೀನವನ್ನು ಒಂದು ಸಾಲಿನಲ್ಲೂ, ಕಲ್ಲಿ ಜೇನ ಎಂದು ಮುಂದಿನ ಸಾಲಿನಲ್ಲೂ ಬರೆದಿದ್ದಾರೆ. ಪದ ತುಂಡರಿಸಿರುವುದು ಗೊತ್ತಾಗಬೇಕೆಂದು ಅಡ್ಡಗೆರೆ ಅಂದರೆ ಹೈಫನ್ ಹಾಕಿದ್ದಾರೆ. ಅದು ಸರಿಯಾದ ಕ್ರಮ. ಕುವೆಂಪು ಅವರ ಕವಿತೆಯಲ್ಲಿ ಕಲ್ಲಿ ಬಂದಂತೆ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಡೆ ಡೆಲ್ಲಿ ಬಂದಿದೆ. ಕಗ್ಗ ಕ್ರಮ ಸಂಖ್ಯೆ 301 ಈ ಪದ್ಯವನ್ನು ನೋಡಿ. ಇಲ್ಲಿ ಚೆನ್ನಲ್ಲಿ ಚೆನ್ನೆಲ್ಲೋ ಚೆನ್ನೆನು ತೆಣಿಸಿ ಹುಲ್ಲು ಬಯಲೊಂದೆಡೆ ಇನ್ನೊಂದಕ್ಕೆ ನೆಗೆದು ಮೆಲ್ಲದೆಯೇ ಧಾವಿಸುತ್ತ ದಣಿವ ಕರುವನು ಪೋಲ್ತೋ ಡೆಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ. ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಛಂದೋಬದ್ಧವಾದುದು. ಆದಿಪ್ರಾಸ ಅಂದರೆ ದ್ವಿತೀಯಾಕ್ಷರ ಪ್ರಾಸವುಳ್ಳದ್ದು. ಈ ಪದ್ಯದಲ್ಲಿ ಪ್ರತಿ ಸಾಲಿನ ಎರಡನೆಯ ಅಕ್ಷರವು ಲ ಕಾರ ಇರುವುದನ್ನು ಗಮನಿಸಿ. ಹಾಗಾಗಿಯೇ ಪೋಲ್ತೊಡೆ ಪ್ಲಸ್ ಎಲ್ಲಿಯೋ, ಪೋಲ್ತೊಡೆಲ್ಲಿಯೋ ಎಂಬ ಪದವನ್ನು ಪ್ರಾಸಕ್ಕೋಸ್ಕರ ತುಂಡರಿಸಬೇಕಾಗಿ ಬಂದಿದೆ. ಸರಿಯಾಗಿ ಗಮನಿಸದಿದ್ದರೆ ಇವರೇನು ಡೆಲ್ಲಿಯ ಬಗ್ಗೆ, ರಾಜಕಾರಣಿಗಳ ಡೆಲ್ಲಿ ದಾಹದ ಬಗ್ಗೆ ಹೇಳುತ್ತಿದ್ದಾರೇನೋ ಎಂದುಕೊಳ್ಳಬೇಕು. ಅಂದಹಾಗೆ ಈ ಕಗ್ಗದ ಅರ್ಥವು ಬಹಳ ತೂಕವುಳ್ಳದ್ದು. ಇಲ್ಲಿ ಹಸಿರು ಹುಲ್ಲಿದೆ, ಇಲ್ಲಿಗಿಂತ ಅಲ್ಲಿ ಇನ್ನಷ್ಟು ಹಸಿರು ಹುಲ್ಲಿದೆ ಎಂದುಕೊಳ್ಳುತ್ತಾ ಅತ್ತಿಂದಿತ್ತ ನೆಗೆದು ಕೊನೆಗೆ ದಣಿಯುವ ಒಂದಿನಿತೂ ಹುಲ್ಲನ್ನು ತಿನ್ನದಿರುವ ಕರುವಿನಂತೆ ನೀನು ಜೀವನದಲ್ಲಿ ಸುಖದಾಸೆಯಿಂದ ಅತ್ತಿಂದಿತ್ತ ಧಾವಿಸುತ್ತಲೇ ಇದ್ದರೆ ಎಲ್ಲಿಯ ಸುಖ ನಿನಗೆ. ಮಂಕುತಿಮ್ಮನ ಕಗ್ಗದಲ್ಲಿರುವ ಒಟ್ಟು 945 ಪದ್ಯಗಳ ಪೈಕಿ ಡಿ ವಿ ಜಿ ಅವರು ಕೆಲವೇ ಕೆಲವದರಲ್ಲಿ ಮಾತ್ರ ಅನಿವಾರ್ಯವಾಗಿ ಈ ರೀತಿ ಪದಚ್ಛೇದ ಮಾಡಿದ್ದು ಕಾಣಿಸುತ್ತದೆ. ಇನ್ನೊಂದು ಉದಾಹರಣೆ ನೋಡಿ. ಆಶೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು, ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರ್ ಎನ್ನು ತೀಶನನ್ನು ಬೇಡುತ್ತಿರೋ ಮಂಕುತಿಮ್ಮ. ಇಲ್ಲಿ ದ್ವಿತೀಯಾಕ್ಷರ ಷ ಅದಕ್ಕೆ ಹೊಂದಿಕೊಂಡು ಮೂರನೆಯ ಸಾಲಿನ ಕೊನೆಯಲ್ಲಿ ಎನ್ನುತ ಪ್ಲಸ್ ಈಶನನು ಎನ್ನು ತೀಶನನು ಎಂಬ ಸಂಧಿ ಪದವನ್ನು ತುಂಡರಿಸಿ ನಾಲ್ಕನೆಯ ಸಾಲಿನ ಪ್ರಾಸವನ್ನು ಸರಿದೂಗಿಸಿದ್ದಾರೆ. ಪುರಂದರದಾಸರದ್ದು ಅದೇ ಪಾಡು. ಜೋ ಜೋ ಶ್ರೀಕೃಷ್ಣ ಪರಮಾನಂದ ಪದ್ಯವನ್ನು ಗಮನಿಸಿ. ಅದರಲ್ಲಿ ಮೊದಲ ಚರಣ ಲಕಾರ ಪ್ರಾಸಕ್ಕಾಗಿ ಒಂದು ಆಲದೆಲೆಯು ಹೇಗೆ ಎರಡು ಸಾಲುಗಳಿಗೆ ಪಸರಿಸಿದೆ ನೋಡಿ. ಪಾಲು ಗಡಲೋಳು ಪವಡಿಸಿದವನೇ ಒಂದಾಲದೆಲೆಯ ಮೇಲೆ ಮಲಗಿದ ಶಿಶುವೇ, ಶ್ರೀಲಲಿತಾಂಗಿಯರ ಚಿತ್ತದೊಲ್ಲಭನೆ ಬಾಲ ನಿನ್ನನು ಪಾಡಿ ತೂಗುವೇನಯ್ಯ. ಅಂತೆಯೇ ಡಂಗುರವ ಸಾರಿಹರಿಯ ಡಿಂಗರಿಗರೆಲ್ಲರೂ ಪದ್ಯದಲ್ಲಿ ಬಿಂದು ಪೂರ್ವಕ ತ ಅಕ್ಷರ ಪ್ರಾಸ. ಇಂತು ಸಕಲ ಜಗಕ್ಕೆ ಲಕ್ಷ್ಮಿ ಕಾಂತನಲ್ಲದಿಲ್ಲವೆಂದು ಸಂತತಂ ಭಜಿಸುತ್ತಾ ನೀ ಚಿಂತ ಪುರಂದರ ವಿಠಲನೆಂದು. ಇನ್ನೊಂದು ನಮ್ಮಲ್ಲಿ ಅನೇಕರ ಫೇವರಿಟ್ ಅತಿ ಜನಪ್ರಿಯ ಭಜನೆ ಅಂಬೀಗ ನಾನಿನ್ನ ನಂಬಿದೆ. ಇದರ ಚರಣಗಳು ತುಂಬಿದ ಹರಿಗೋ ನಂಬಿಗ ಅದಕ್ಕೊಂಬತ್ತು ಛೀದ್ರವು ಅಂಬಿಗ ಸಂಭ್ರಮದಿ ನೋಡಂಬಿಗ ಅದರಿಂಬು ನೋಡಿ ನಡೆ ಸಂಬಿಗ. ಇಲ್ಲಿ ಬ ಅಕ್ಷರ ಪ್ರಾಸ, ಇನ್ನೊಂದು ಚರಣದಲ್ಲಿ ರ ಅಕ್ಷರ ಪ್ರಾಸ. ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಯಾರಿಂದಲಾಗದು ಅಂಬಿಗ ಅದನಿ ವಾರಿಸಿ ದಾಟಿಸೋ ಅಂಬಿಗ. ಅಡ್ಡಗೆರೆ ಹೈಫನ್ ಹಾಕಿದ್ದೆಲ್ಲವೂ ಪುರಂದರದಾಸರಿಂದ ಇಬ್ಭಾಗ ಮಾಡಲ್ಪಟ್ಟ ಪದಗಳು. ಇನ್ನು ಕುಮಾರವ್ಯಾಸನತ್ತ ನಮ್ಮ ಸರ್ಚ್ ಲೈಟ್ ಫೋಕಸ್ ಮಾಡೋಣ. ಕರ್ನಾಟ ಭಾರತ ಕಥಾಮಂಜರಿಯಲ್ಲಿ ಯಥೇಚ್ಛ ಉದಾಹರಣೆಗಳು ಸಿಗುತ್ತವೆ. ದ್ರೋಣ ಪರ್ವದಲ್ಲಿ ಅಭಿಮನ್ಯುವಿನ ಪರಾಕ್ರಮದ ಈ ಷಟ್ಪದಿ ಬೆಸ್ಟ್ ಉದಾಹರಣೆ. ಒಂದೇ ಷಟ್ಪದಿಯಲ್ಲಿ ಎರಡು ಕಡೆಗಳಲ್ಲಿ ಕುಮಾರವ್ಯಾಸ ಕೊಡಲಿ ಹಿಡಿದು ನಿರ್ದಾಕ್ಷಿಣ್ಯವಾಗಿ ಪದಚ್ಛೇದ ಮಾಡಿದ್ದಾನೆ. ಇಲ್ಲಿ ವ ಅಕ್ಷರ ಆದಿಪ್ರಾಸವಾಗಬೇಕಾದ್ದರಿಂದ ವಾಸವ ಅಂದರೆ ಇಂದ್ರ ಮತ್ತು ಮಾಧವ ಅಂದರೆ ಶ್ರೀಕೃಷ್ಣ ಅಭಿಮನ್ಯುವಿನಿಂದಲ್ಲದೆ ಕುಮಾರವ್ಯಾಸನಿಂದಲೇ ತುಂಡರಿಸಲ್ಪಟ್ಟಿದ್ದಾರೆ. ಬವರವಾದರೆ ಹರನವದನಕ್ಕೆ ಬೆವರ ತಹೆ ನವಗಡಿಸಿದರೆ ವಾಸವನ ಸದೇವೆನು ಹೊಕ್ಕಡ ಹುದೆನಿಸುವೆನು ಭಾರ್ಗವನ ಜವನ ಜವಗೆಡಿಸುವೆನು ಸಾಕಿನ್ನಿವರಲೇನ ಅರ್ಜುನನು ಮಾಧವನು ಮುನಿದೆಡೆ ಗೆಲುವೆ ನಂಜದೆ ರಥವ ಹರಿಸೆಂದ. ಕವಿಗಳೇನೋ ಛಂದಸ್ಸಿಗೋಸ್ಕರ ಹೀಗೆ ಪದಗಳನ್ನು ಕರುಣೆಯಿಲ್ಲದೆ ಕತ್ತರಿಸಿ ಹಾಕುತ್ತಾರೆ. ಸಮಸ್ಯೆ ಬರುವುದು ಓದುವವರಿಗೆ, ಅದರಲ್ಲೂ ಗಮಕ ವಾಚನ ಮಾಡುವವರಿಗೆ, ರಾಗಬದ್ಧವಾಗಿ ಹಾಡುವವರಿಗೆ. ಬರೆದಿರುವ ಸಾಲುಗಳ ಪ್ರಕಾರವೇ ಹಾಡಬೇಕೋ ಅಥವಾ ಪದಗಳನ್ನು ಜೋಡಿಸಿ ಹಾಡಬೇಕೋ? ತ್ಯಾಗರಾಜರ ಪಂಚರತ್ನ ಕೀರ್ತನೆಗಳಲ್ಲಿ ಐದನೆಯದು ಅತಿ ಪ್ರಸಿದ್ಧವಾದ ಎಂದರೋ ಮಹಾನುಭಾವಲು ಅಂದರಿಕಿ ವಂದನಮುಲು ಕೃತಿಯ ಬಗ್ಗೆ ಪ್ರಿನ್ಸ್ ರಾಮವರ್ಮ ಅವರಿಂದ ಹೃದಯಂಗಮ ವ್ಯಾಖ್ಯಾನವೊಂದನ್ನು ಮೊನ್ನೆ ಯೂಟ್ಯೂಬ್ ವಿಡಿಯೋದಲ್ಲಿ ಕೇಳುತ್ತಿದ್ದೆ. ಪ್ರಿನ್ಸ್ ರಾಮವರ್ಮ ಕೇರಳದ ಪ್ರಖ್ಯಾತ ಚಿತ್ರಕಲಾವಿದ ರಾಜಾ ರವಿವರ್ಮನ ವಂಶದವರು. ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರರು. ಅವರು ಸಂಗೀತ ಕಚೇರಿಗಳಲ್ಲಿ ಶ್ರೋತೃ ಸ್ನೇಹಿ ಆಗಿ ಸ್ವಾರಸ್ಯಕರ ಅಂಶಗಳನ್ನೆಲ್ಲ ಬಣ್ಣಿಸುತ್ತಿರುತ್ತಾರೆ. ಎಂದರೋ ಮಹಾನುಭಾವರು ಕೃತಿಯನ್ನು ಹಾಡುವಾಗ ಮಹಾನ್ ಗಾಯಕರೆಂದು ಖ್ಯಾತರಾದವರು ಕೂಡ ಹೇಗೆ ಪದಗಳನ್ನು ಯದ್ವಾ ತದ್ವಾ ತುಂಡರಿಸುತ್ತಾರೆ, ಅಪಾರ್ಥ ಕೆಡೆ ಮಾಡುತ್ತಾರೆ ಎಂದು ರಾಮವರ್ಮ ಬಹಳ ಚೆನ್ನಾಗಿ ವಿವರಿಸುತ್ತಾರೆ. ಹೃದಯಾರವಿಂದ ಮುನವನ್ನು ಹೃದಯಾರ ಮತ್ತು ವಿಂದ ಮುನ ಎಂಬ ಪ್ರತ್ಯೇಕ ಪದಗಳಾಗಿ ಅರ್ಥವಿಲ್ಲದೆ ಹಾಡುವವರಿದ್ದಾರೆ. ಸಾಮಗಾನ ಲೋಲವನ್ನು ಸಾ ಎಂದು ದೀರ್ಘವಾಗಿ ಎಳೆದು ಮಗಾನ ಲೋಲ ಸೇರಿಸುವವರಿದ್ದಾರೆ. ಮನಸಿಜ ಲಾವಣ್ಯವನ್ನು ಮನಸಿಜಲಾ ಎಂದು ದೀರ್ಘವಾಗಿ ಎಳೆದು ವಣ್ಯಧನ್ಯ ಮೂರ್ಧನ್ಯುಲೆಂದರೋ ಎನ್ನುವವರಿದ್ದಾರೆ. ಸ್ವರಗಳಲ್ಲಿ ಫಿಟ್ ಆಗಬೇಕೆಂದು ಪತಿತ ಪಾವನುಡನೆ ಎನ್ನು ಪತಿತಪ ಮತ್ತು ವನುಡನೆ ಎಂದು ತಪ್ಪಾಗಿ ತುಂಡರಿಸುವವರಿದ್ದಾರೆ. ಸ್ವರಲಯಾದಿ ರಾಗಮೂಲವನ್ನು ಸ್ವರಲಯ ಮತ್ತು ದಿರಾಗಮೂಲ ಎಂದು ಪ್ರತ್ಯೇಕಿಸುವವರಿದ್ದಾರೆ. ರಾಮವರ್ಮ ಇದನ್ನೆಲ್ಲ ವಿವರಿಸುವಾಗ ಹೌದಲ್ವಾ, ಸಂಗೀತಗಾರರಿಂದ ಪದಚ್ಛೇದಗಳು ತಪ್ಪಾಗಿ ಇಡೀ ಕೀರ್ತನೆಯ ಸಾಹಿತ್ಯ ಅರ್ಥರಹಿತವಾಗುತ್ತದಲ್ಲ ಎಂದು ನಮಗೆ ಮನವರಿಕೆಯಾಗುತ್ತದೆ. ಇಲ್ಲಿಯವರೆಗೆ ಛಂದಸ್ಸಿಗಾಗಿ ರಾಗಬದ್ಧತೆಗಾಗಿ ಪದಗಳನ್ನು ತುಂಡರಿಸಿದ ಉದಾಹರಣೆಗಳನ್ನು ನೋಡಿದೆವು. ಈ ಕಾರಣಗಳಲ್ಲದೆ ಬರೀ ಚುಟುಕ ಸಾಹಿತ್ಯದಲ್ಲೂ ಪದಗಳನ್ನು ಅದ್ಭುತ ರೀತಿಯಲ್ಲಿ ತುಂಡರಿಸುವವರಿದ್ದಾರೆಂದರೆ ಆ ಕೀರ್ತಿ ಹನಿ ಖಜಾನೆಯ ಏಕಮೇವ ದ್ವಿತೀಯ ಡುಂಡಿರಾಜರಿಗೆ ಸಲ್ಲು. ಡುಂಡಿರಾಜ್ ಬಳಸುವ ಕೊಡಲಿ ಎಷ್ಟು ಹರಿತವಾಗಿದೆ ಎಂದರೆ ಅವರ ಕವಿತೆಯಲ್ಲಿ ಸೆಮಿನಾರಿನಲ್ಲಿ ಮಾಡಿದ ಭಾಷಣ ಸೆಮಿ ನಾರಿನಲ್ಲಿ ಕಟ್ಟಿದ ಮಲ್ಲಿಗೆ ಮಾಲೆಯಾಗುತ್ತದೆ. ಬದುಕಿನ ಬೆಳ್ಳಿ ತೆರೆಯಲ್ಲಿ ಕಪ್ಪು ಬಿಳುಪು ಚಿತ್ರ, ಮೂಕಿ ಚಿತ್ರ, ಟಾಕಿ ಚಿತ್ರ ಸೇರಿದಂತೆ ಹೆಂಡತಿ ವರ್ಣರಂಜಿತ ಪ ಟಾಕಿ ಚಿತ್ರ ಆಗುತ್ತಾಳೆ. ಯುಗಾದಿಗೆ ಚಿನ್ನದ ಸರ ಕೇಳುವ ಹೆಂಡತಿಗೆ ಹೊಸ ಸಂವತ್ ಸರವೇ ಗಂಡನ ಉಡುಗೊರೆಯಾಗುತ್ತದೆ. ಒಂದೊಮ್ಮೆ ಸೊಸೆಗೆ ಚಿನ್ನದ ಸರ ಬಂದರೂ ಅತ್ತೆಗೆ ಮತ್ ಸರ ಆಗುತ್ತದೆ. ಯಾವಾಗಲೂ ಗುಡುಗು ಸಿಡಿಲು ಗೋಳೋ ಅಳು ಬೈಗುಳಗಳ ಸುರಿಮಳೆ ಸುರುವ ಪಕ್ಕದ ಮನೆ ನಿಜವಾಗ್ಲೂ ನೆರೆ ಮನೆಯಾಗುತ್ತದೆ. ದೀಪಾವಳಿಯ ಹಣತೆಗೆ ಎಣ್ಣೆ ಬೇಕಿದ್ದರೂ ಹಣ ತೆಗೆ ಎನ್ನಬೇಕಾಗುತ್ತದೆ. ರಣದಲ್ಲಿ ಧುಮುಕಿ ಹೋರಾಡಿದ ರಾಜ ಮಹಾರಾಜರ ಮುಂದೆ ಹಗ ರಣದಲ್ಲಿ ಸಿಲುಕಿ ನಲುಗುವ ಇಂದಿನ ರಾಜಕಾರಣಿಗಳ ತುಲನೆಯಾಗುತ್ತದೆ. ಅಂದಿನ ಗೋಕುಲದ ಸ್ತ್ರೀಯರು ಗೋಪಿಯರಾದರೆ ಇಂದಿನ ಉಚ್ಚ ಕುಲಗಳ ಸ್ತ್ರೀಯರು ಮುಂಗೋಪಿಗಳಾಗುತ್ತಾರೆ. ಪಂಪನಿಗೆ ಅತಿ ಸುಂದರವಾದದ್ದು ಬನವಾಸಿಯಾದರೆ ಪ್ರಿಯಕರನಿಗೆ ಪ್ರಿಯತಮೆಯ ಚುಂ ಬನ ವಾಸಿ ಅನಿಸುತ್ತದೆ. ಕುಡಿದು ವಾಹನ ಓಡಿಸದ ವರ ಡ್ರೈ ವರನಾಗುತ್ತಾನೆ. ಅದೃಷ್ಟದ ಮರ ದುಡ್ಡಿನ ಮರ ಲಾಟ್ರಿ ಆಗುತ್ತದೆ. ಗೋಗ್ರಹಣ ಮಾಡಿದ ಕೌರವರು ಕೌರವರೆನಿಸಿಕೊಳ್ಳುತ್ತಾರೆ. ಮಂತ್ರಿಯ ಹೊಟ್ಟೆ ನೋಡಿದವರು ಎಷ್ಟು ಮಂತ್ ರೀ ಎಂದು ಕೇಳಬೇಕಾಗುತ್ತದೆ. ಪಟ್ಟದಕಲ್ಲು ಐಹೊಳೆ ಶಿಲಾಬಾಲಿಕೆಗೆ ಬೇಸರವಾಗಿ ಅಶ್ರುಧಾರೆ ಹರಿದರೆ ಅದು ಐಹೊಳೆ ಆಗುತ್ತದೆ. ಡುಂಡಿರಾಜ್ ನನ್ನ ಮೊತ್ತ ಮೊದಲ ಪುಸ್ತಕ ವಿಚಿತ್ರ ಅನ್ನಕ್ಕೆ ಬರೆದುಕೊಟ್ಟ ಮುನ್ನುಡಿಯಲ್ಲೂ ಇಂಥದೊಂದು ಪದಲಾಲಿತ್ಯ ಪ್ರದರ್ಶಿಸಿದ್ದರು. ನಮ್ಮಿಬ್ಬರದು ಒಂದೇ ಜಿಲ್ಲೆ ಅವಿಭಜಿತ ದಾಖ, ಅದಕ್ಕೆ ಇರಬೇಕು ಬಯಸಿದ್ದಾರೆ ಜೋಶಿಯವರು ವಿಚಿತ್ರ ಅನ್ನಕ್ಕೆ ನನ್ನ ಮುನ್ನುಡಿಯ ಹಸ್ತೋ ದಾಖ. ಇಷ್ಟೆಲ್ಲ ಪದಗಳ ಸಂಹಾರ ಮಾಡಿದ ಮೇಲೆ ಈಗಿನ್ನು ಲೇಖನದ ಉಪಸಂಹಾರ. ಕಾಳಿದಾಸನ ರಘುವಂಶ ಮಹಾಕಾವ್ಯದ ಮೊದಲ ಶ್ಲೋಕ, ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಇದು ಪಾರ್ವತಿ ಪರಮೇಶ್ವರರನ್ನು ಕುರಿತಾಗಿಯೇ ಇರುವುದಾದರೂ ಪಿತರೌ ಅಂದರೆ ಇಬ್ಬರು ತಂದೆಯರು ಹಾಗಿದ್ದರೆ ಕಾಳಿದಾಸನು ವಂದಿಸುತ್ತಿರುವುದು ಶಿವ ಮತ್ತು ವಿಷ್ಣುವನ್ನೇ. ಹೌದೆನ್ನುತ್ತಾರೆ ಈ ಶ್ಲೋಕ ಭಾಗವನ್ನು ವಂದೇ ಪಾರ್ವತೀಪ ರಮೇಶ್ವರವು ಎಂದು ಓದಿಕೊಳ್ಳುವವರು. ಸಾಗರ ಸಂಗಮಂ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಈ ಶ್ಲೋಕ ಹಾಡಿದ್ದು,
ವಂದೇ ಪಾರ್ವತೀಪ ರಮೇಶ್ವರವು
ಎಂದೇ ಕೇಳಿಸುತ್ತದೆ. ಪಾರ್ವತೀಪ ಅಂದರೆ ಪಾರ್ವತಿಯ ಗಂಡ ಪರಮೇಶ್ವರ, ರಮೇಶ್ವರ ಅಂದರೆ ರಮೆಯ ಗಂಡ ಮಹಾವಿಷ್ಣು. ಇಂದು ಜಗತ್ತಿನಲ್ಲಿ ತಂದೆಯಂದಿರಿಗೆಲ್ಲ ಜಗತಃ ಪಿತರು ಒಂದೇ ಎನ್ನಬೇಕಾದ ದಿನ. ಈ ಅಂಕಣವನ್ನು ಓದುವವರ ಮತ್ತು ಓದುವ ತಂದೆಯಂದಿರಿಗೆಲ್ಲ ಶುಭಾಶಯ ಹೇಳಲಿಕ್ಕಾಗುವಂತೆ ಈ ಶ್ಲೋಕ ಒದಗಿ ಬಂದದ್ದು ಮತ್ತು ಪೂರ್ವ ಸೂರಿಗಳ ಪದ್ಯಗಳ ಮೆಲುಕು ಮಿದುಳಿಗೆ ವ್ಯಾಯಾಮ ಒದಗಿಸಿದ್ದು ಯೋಗವೂ ಹೌದು. ಇದುವರೆಗೆ ತಿಳಿರು ತೋರಣ ಅಂಕಣದ 21 ಜೂನ್ 2020 ಸಂಚಿಕೆಯ ವಾಚನವನ್ನು ಕೇಳಿದಿರಿ. ಸಂಚಿಕೆಯ ಶೀರ್ಷಿಕೆ ಕಟ್ಟುವೆವು ನಾವು ಪದ್ಯವನ್ನು, ಮಧ್ಯದಲ್ಲಿ ಕೆಲವು ಪದಗಳನ್ನು. ಲೇಖನ ಮತ್ತು ವಾಚನ ಶ್ರೀವತ್ಸ ಜೋಶಿ. ತಿಳಿರು ತೋರಣ ಅಂಕಣದ ಅಭಿಮಾನಿ ಓದುಗರೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು.